हरिः ओम्। जलज्येष्ठनिवाकारम् जगदीशपदाश्रयम् जगतीतलविख्यातम् जगन्नाथगुरुम् भजे। हरिकथामृतसार गुरुगणकरुणदिन्दा पञ्चुकेळुवे परमभगवद्भक्तरितनादरति केळुवतो। मासपर्यन्तरवु ಬಿಡದೆ ಋಕೇಸರಿಯ ಶುಭನಾಮ ಮಂತ್ರ ಜಿತಾಸನದಿ ಜಿತಾಸನದರಿ ಏಕಾಗ್ರಚಿತ್ತದಿ ನಿಷ್ಕಪಟದಿಂದ ಬೇಸರದ ಜಪಿಸಲು ರುಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಳ್ಳುವನು ಕಡೆಗೆ ಪರಗತಿಯ ಒಂದು ತಿಂಗಳ ಪರ್ಯಂತ ಬಿಡದೆ ಋಗೇಸರಿಯ ಶುಭ ನಾಮ ಮಂತ್ರ ಅಂದ್ರು. ದೇವರ ಮಂತ್ರಗಳಲ್ಲಿ ಎರಡು ಯಾವುದು ಅಂದ್ರೆ ದೇವರ ವೈದಿಕ ಮಂತ್ರ, ವೇದದಲ್ಲೇ ಮಂತ್ರ ಬರುತ್ತೆ ಅದನ್ನ ವೈದಿಕ ಮಂತ್ರ, ಅದಲ್ಲದೆ ದೇವರ ಹೆಸರೇ ಮಂತ್ರ. ಇವಾಗ ನಾರಾಯಣ ಅಷ್ಟಾಕ್ಷರ ಮಂತ್ರ, ಅದು ನಾರಾಯಣ ಎಂಬ ಹೆಸರು, ದೇವರ ಹೆಸರೇ ಮಂತ್ರವಾಗಿ ಬಂದರು. ಹಾಗೆ ನೃಸಿಂಹದೇವರ ವಿಶೇಷವಾಗಿ ಉಗ್ರಂ ವೀರಂ ಅಂತ ಬರುತ್ತದೆ, ಆ ನೃಸಿಂಹದೇವರ ಅದ್ಭುತವಾದ ಮಂತ್ರವನ್ನ ಜಿತಾಸನದಲ್ಲಿ ಏಕಾಗ್ರ ಚಿತ್ತರಿ. ಜಿತಾಸನದಲ್ಲಿ ಎಂದರೆ ಆಸನ ಶುದ್ಧಿ ಆಗಬೇಕಂತೆ, ಆಸನ ಶುದ್ಧಿ ಆಸನ ಸಿದ್ಧಿ ಅಂದರೆ ಮೊದಲು ದರ್ಭಗಳನ್ನು ಹಾಕಬೇಕು, ಅದರ ಮೇಲೆ ಕೃಷ್ಣಾದಿನ ಹಾಕಬೇಕು, ಅದರ ಮೇಲೆ ವಸ್ತ್ರ ಹಾಕಿ ಕೂತು ಏಕಾಗ್ರಚಿತ್ತದಿ. ಜಿತಾಸನ ಅಂದರೆ ಆ ಆಸನದಲ್ಲಿ ಕೂಡಬೇಕು, ಕೂತ ಮೇಲೆ ಕದಲದೆ ಇರುವಂತೆ ನಮ್ಮ ಶರೀರ ನೋವಾಗದಂತೆ ಅಭ್ಯಾಸ ಮಾಡಬೇಕು, ಅದು ಆಸನ ಸಿದ್ಧಿ. ಜಿತ ಆಸನ, ಆಸನ ಜಯ ಅಂದರೆ ಎಷ್ಟು ಹೊತ್ತು ಕೂತರು ಕೂಡ ಕೈಕಾಲು ಆಚೆ ಅಲುಗಾಡಬಾರ್ದು, ಹಾಗಂತ ನೋವು ಬರಬಾರ್ದು, ನೋವು ಬರಬಾರ್ದು, ನೋವು ಬಾರದೆ ಸಂತೋಷವಾಗಿ ನೋವು ಬರ್ತಾ ಇದ್ರೆ ಧ್ಯಾನ ಬಿಡುತ್ತೆ ಆಗಲ್ಲ. ಅದಕ್ಕೆ ನೋವು ಬಾರದೇ ಇರುವಂತೆ ದಿನ ಚೂರು 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 ಜಾಸ್ತಿ ಕೂತು 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 ಅಭ್ಯಾಸ ಮಾಡಿ ಹಾಗೆ ಮಾಡ್ತಾ ಬಂದು ಹಾಗೆ ಶಿರಸ್ಸು ಬೆನ್ನು ಸರಿಯಾಗಿ ನೀಟಾಗಿರಬೇಕು, ಕಣ್ಣು ಮುಚ್ಚಿ ಏಕಾಗ್ರ ಚಿತ್ತದಿಂದ ಆ ಜಪವನ್ನು ಮಾಡ್ತಾ ಬರಬೇಕು. ಹಿತಾಸನದಲ್ಲಿ ಏಕಾಗ್ರ ಚಿತ್ತದಿ ದೇವರಲ್ಲೇ ಮನಸ್ಸಿಟ್ಟು ದೇವರ ರೂಪ, ದೇವರ ಗುಣ, ದೇವರ ಕ್ರಿಯ ಈ ಮೂರಲ್ಲೇ ಮನಸ್ಸಿಟ್ಟು ನಿಷ್ಕಪಟದಿಂದ ಅಂದು. ನಿಷ್ಕಪಟದಿಂದ ಅಂದ್ರೆ ಹೇಳ್ತಾರೆ ಬೇರೆ ಯಾವುದು ಒಳಗೆ ಬಚ್ಚಿಟ್ಟುಕೊಂಡಿರಬಾರ್ದು, ಅಂದ್ರೆ ಇರಬೇಕು ಅದು ಬೇಕು, ಅವ್ರು ಹಾಳಾಗ್ಲಿ ಇವ್ರು ಹಾಳಾಗ್ಲಿ ಇದು ಯಾವ್ದು ಬೇಡ, ನಮ್ಮ ಪಾಡಿ ಭಗವಂತನ ಕರುಣೆ ಬೇಕು ಅಂತ ದೇವರ ಚಿಂತನೆ ಮಾಡಬೇಕು. ಹಾಗೆ ಜಪ ಮಾಡುವುದು ಮೂರು ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಮನಸ್ಸಿನಲ್ಲಿ ಜಪ ಮಾಡೋದು ಅದು ಬಹಳ ಶ್ರೇಷ್ಠ ಆಗ್ತದೆ. ಇನ್ನೊಂದು ಉಪಾಂಶ ಜಪ ಅಂದ್ರೆ ಮೆಲ್ಲಕ್ಕೆ ಹೇಳೋದು ಉಪಾಂಶ, ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಹೇಳೋದು. ಉಪಾಂಶ ಪರವಾಗಿಲ್ಲ ಮಧ್ಯ ಫಲ, ಗಟ್ಟಿಯಾಗಿ ಹೇಳಿ ಅಧಮ ಫಲ ಅಂತ ಹೇಳ್ತಾರೆ. ಆದ್ದರಿಂದ ಈ ವಿಶೇಷವಾಗಿರತಕ್ಕಂಥ ಮಂತ್ರ, ಮಂತ್ರದ ಅಕ್ಷರದಲ್ಲಿರುವ ಭಗವದ್ ರೂಪಗಳು, ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ, ಇವೆಲ್ಲವನ್ನ ಚೆನ್ನಾಗಿ ತಿಳಿದು ಬೇಸರದೆ ಜಪಿಸಲು. ಜಪ ಮಾಡ ಕಾಲಕ್ಕೆ ಬೇಸರ ಬರಬಾರ್ದಂತೆ, ಬೇಸರ ಬರಬಾರದು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಒಮ್ಮೆಲೆ ಹೆಚ್ಚಿಗೆ ಸಂಖ ಇಟ್ಕೋಬಾರದು, ಅವಾಗ ಬೇಸರ ಬಂದೇ ಬರುತ್ತೆ. ಎಷ್ಟೆಷ್ಟು ಒಂದು 100 ಮಾಡ್ತೀರಾ, ಒಂದು 10 ಮಾಡ್ತೀರಾ, ಬೇಸರ ಇಲ್ಲವಾ, ಬೇಗ ಆಗುತ್ತಪ್ಪ ಅಲ್ಲಿ ನಮಗೆ ಜಪ ಮಾಡಿದ್ವಿ ಒಂದಕ್ಕಿಂತ ಬೇಗ ಮುಗಿದು ಸಂತೋಷ ಜಾಸ್ತಿ. ಅಲ್ವಾ? ನನ್ನಂತೂ ಹಾಗೆ ಇತ್ತು, ನಿಮ್ಗೇನೋ ಗೊತ್ತಿಲ್ಲ. ಬೇಗ ಮುಗಿದ್ರೂ ಸಂತೋಷ ಜಾಸ್ತಿ ಇರುತ್ತೆ. ಒಂದು ಜಪ ಜಾಸ್ತಿ ಇಟ್ಕೊಂಡಿರ್ತೀವಿ, ಒಂದು 1000 ಇಟ್ಕೊಂಡಿರ್ತೀವಿ, ಬಿಕಾಸ್ ಹತ್ತತ್ತು ಆಗ್ತಾ ಇದ್ರೆ ಏನೋ ಆನಂದ, ದೇವ್ರ ಕಂಡಷ್ಟು ಆನಂದ ಆಗ್ತಾ ಇರತ್ತೆ. ಅದಕ್ಕೆ ಎಷ್ಟು ಕಮ್ಮಿ ಇದ್ರೆ ಅಷ್ಟೇ ಇಟ್ಟುಕೊಳ್ಳಿ, ಒಂದು ತಿಂಗಳು ಹಾಗೆ ಮಾಡಿ, ಸಂತೋಷವಾಗಿರುತ್ತೆ. ಚೂರು ಜಾಸ್ತಿ ಮಾಡಿ, ಹೆಚ್ಚು ಬೇಡ, 5 ಅಲ್ಲ 10 20 ಬನ್ನಿ, ಅಭ್ಯಾಸ ಆಗಿರುತ್ತೆ. ಚೂರು ಕಷ್ಟ ಆಗತ್ತೆ, ಆದರೆ ಅಭ್ಯಾಸ ಆಗ್ಬಿಡುತ್ತೆ. ಅದೇ 20-30 ಹಾಗೆ ಹಾಗೆ 100 ಬನ್ನಿ, ಅವಾಗೆ ನಿಮಗೆ ಕಷ್ಟ ಇಲ್ಲದೇನೆ ಜಪ ಮಾಡೋದು ಅಭ್ಯಾಸ ಆಗ್ತದೆ. 1000 ಯಾವಾಗ ಬೇಕಾದ್ರೆ ಹೋಗ್ಬೋದು. ಆ ರೀತಿ ಅವರವರ ತಾಕತ್ತು ಪ್ರಕಾರ ಬೇಸರ ಇಲ್ಲದೆ ಜಪ ಮಾಡಲು ರುಜಿನಗಳ ನಾಶ ಗಯಿಸಿ ನಮ್ಮ ಸಕಲ ಪಾಪಗಳನ್ನ ನಾಶ ಮಾಡಿ ಭಗವಂತ ಮನೋರಥಗಳ ಪೂರ್ತಿಯ ಮಾಡಿ ಕೊಡುವನು ಕಡೆಗೆ ಪರಗತಿಯ ಪರೇಶ. ಅಂದ್ರೆ ನಮ್ಮ ಎಲ್ಲಾ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಿಸಿ ಭಗವಂತ ಕೊನೆಗೆ ಪರಗತಿಯ ಶ್ರೇಷ್ಠವಾಗಿರತಕ್ಕಂತಹ ಮೋಕ್ಷವನ್ನೇ ಭಗವಂತ ಅನುಗ್ರಹ ಮಾಡುತ್ತಾನೆ. ಮತ್ತು ಸಂಶಯ ಬಂತು, 1 ಮಾಡಿದ್ರೆ ಸಾಕು ಮೋಕ್ಷ ಕೊಡ್ತಾನ? ಅಮ್ಮ ಹೇಳ್ತಾ ಇದ್ದಾರೆ, ಮಾಡಿ ಕೊಡುವನು, ಪೂರ್ತಿಯ ಮಾಡಿ ಕೊಡುವನು ಅಂದರ್ಥ ಏನು? ಮನೋರಥಗಳ ಪರೇಶ ಪೂರ್ತಿಯ ಮಾಡಿ ಕೊಡುವನು ಅಂದ್ರೆ, 1 ಹಾಗೆ ಜಪ ಮಾಡಿ ನೋಡಿ, ಚೆನ್ನಾಗಿ ಅಭ್ಯಾಸ ಆದರೆ ಆ ತಿಂಗಳು ಜಪ ಪೂರ್ತಿಯಾದ ಕೂಡಲೇ ಹೊರಡುತ್ತೆ ಮನಸ್ಸಿನಲ್ಲಿ, ಇದು ದಿನ ಅದು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಅದೇನು ಮನೋರಥ ಪೂರ್ತಿ ಮಾಡುತ್ತಾನಂತೆ. ಪಾರಾಯಣ ಮಾಡೋದಕ್ಕೆ ನೋಡಿ, ಒಂದು ವೇಳೆ ಹರಿಕಥಾ ಅಂತ ಸ್ವಲ್ಪ ಪಾರಾಯಣ ಮಾಡ್ತಿದ್ರೆ ಅನ್ಕೊಳ್ಳಿ, ಯಾವುದು 32 ಸಂಧಿ ಇಟ್ಕೊಳ್ತಾರಲ್ಲ, ಅಥವಾ 10 5 6 ಒಂದು ಸಲ ಪಾರಾಯಣ ಮಾಡಿ ಇಟ್ಕೊಂಡಾಗ ಒಂದು ಸಂಧಿ ಹೇಳೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಸಾಕಿವತ್ತಿಗೆ ಒಂದಕ್ಕೆ ನಿಲ್ಸೋಣ ಅಂತ ಬಾಯಲ್ಲಿ ಬರ್ತಾ ಇರುತ್ತೆ. ಕೊನೇ ಪದ್ಯ ಹೇಳೋ ಕಾಲಕ್ಕೆ ಅಲ್ಲಿ ದೇವರು ಆ ಸಾಕು ಅಂಬುದನ್ನು ಮರೆಸಿ ಇನ್ನೊಂದಕ್ಕೆ ಥಟ್ ಅಂತ ಕಳಿಸ್ಬಿಟ್ಟಿರ್ತಾನೆ ನೋಡಿ. ಒಂದೊಂದ್ಸಲ ಹಾಗಾಗ್ತಾ ಇರುತ್ತೆ. ಆ 2 ಶುರು ಮಾಡಿರ್ತೀವಿ, ಇನ್ನು ಶುರು ಮಾಡಿದೆ ಅಲ್ಲ ಮುಗಿಸ್ಬಿಡೋಣ ಅಂತ. ಅದಕ್ಕೂ ಹಾಗೆ ಹಾಗೆ ಒಮ್ಮೊಮ್ಮೆ ಅವರ ಸಂಕಲ್ಪ ಬಂತ, ಹಾಗೆ ಚೈನ್ ಕೊಡ್ತಾ ಕೊಡ್ತಾ 32 ಮುಗಿಸ್ಬಿಡ್ತಾನೆ. ಹಾಗೆ ಕುಂಡತಾನೆ ಮಾಡುತ್ತಾನೆ. ಹೀಗೆ ಆಗ್ಬಿಡುತ್ತೆ. ನನಗಂತೂ ಹಾಗೆ ಆಗಿತ್ತು, ಬಹಳ ಸಲ ಹಾಗೆ ಆಗಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೆ ನಾನು. ಭಗವಂತಲ್ಲೇ ಚೈನ್ ಕೊಡ್ತಾನೆ. ಮನೆ ಪರೇಶ ಮನೋರಥಗಳ ಪೂರ್ತಿಯ ಮಾಡಿ ಕೊಡುವನು, ಈ ರೀತಿ ಮಾಡಿಸ್ತಾ ಇದ್ರೆ ಸದ್ಗತಿ ಅಲ್ಲದಿಂದೇನಾಗುತ್ತೆ, ಪರಗತಿಯ ಕೊಟ್ಟೇ ಕೊಡುತ್ತಾನೆ. ಆ ರೀತಿಯಲ್ಲಿ ಭಗವಂತ ಒಟ್ಟು ತಾತ್ಪರ್ಯ ಏನಿಲ್ಲ, ಜಪವನ್ನ ಬೇಸರದ ಜಪಿಸಲು ಅಂತ ಹೇಳಿದರು, ನಿಷ್ಕಪಟದಿಂದ ಅಂಬು ಕಾಲಕ್ಕೆ ಏನು ಮುಂದೆ ಕಪಟತನ ಎಲ್ಲಿ ಬಂತು? ಅವನೇ ನಮ್ಮಲ್ಲಿ ನಿಂತು ಜಪ ಮಾಡಿ ಮಾಡಿಸ್ತಾ ಇದ್ರೆ ನಾ ಮಾಡ್ತಾ ಇದ್ದೇನೆ ತಿಳಿಯೋದೇ ಕಪಟತನ. ಅದು ಬಿಡಬೇಕು, ಅದೆಲ್ಲ ಕೂತಿರುತ್ತೆ ನೋಡಿ. ಎಷ್ಟು ಮಾಡಿದ ಮೇಲೆ ನಾ ಮಾಡಿದೆ ನೋಡ್ರಿ, 1 ನಾ ಮಾಡ್ತಾ ಕೂತಿದ್ದೆ, ಈ ನಾನು ದೇವ ಕೂತಿರುತ್ತೆ, ಅದು ಬಿಡೋದು ಹೇಗೆ ಅಂತ ಮತ್ತೆ ಪ್ರಶ್ನೆ. ಬಿಡಲ್ಲ ಅದು, ಅದಕ್ಕೆ ಕೊಟ್ಟವನೇ ಬಿಡಿಸ್ಬೇಕು, ಇಲ್ಲದ್ರೆ ಇಲ್ಲ ಅಂಬೋದೇ ಹೇಳ್ತಾ ಇದೆ ಎಲ್ಲಾ ಕಡೆ ಕೃಷ್ಣ. ಎಲ್ಲಾ ಗುರುಗಳು ಹೇಳೋದದೆ, ನೀವು ಹೀಗಿರಿ ಹೀಗಿರಿ ಅಂತ ಹೇಳ್ತೀವಿ, ನಾವು ಸರಿ ಇದ್ಬಿಡ್ತೀವಿ ಅಂತ ಹೋಗ್ತೀರಾ ನೀವು? ಎಲ್ಲಾಗುತ್ತೆ ನಿಮಗೆ, ಇರಿ ಅಂತ ಹೇಳಿದಿವಿ, ಇರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರಾ? ಕೇಳಲ್ಲ, ಕೇಳ್ರಿ ಏನ್ ಮಾಡ್ಬೇಕು ಅಂತ ನಮ್ ಕಾಲದ್ದು ಹೇಳಿ ಇರಿಸ್ತೇವೆ ಅಂತ ಹೇಳಿ. ಇಷ್ಟೇ ಹೇಳಿದ್ದು, ಹೀಗಿರ್ಬೇಕು, ಇರ್ಬೇಕಾದ್ರೆ ದೇವರ ಶರಣ ಆಗಿ ದೇವರೇ ಇಡ್ತಾರೆ ನಿಮ್ಮನ್ನ. ಅದೇ ಸರ, ಅಹಂಕಾರ ಹೋಗ್ಬೇಕಾ? ಅಹಂಕಾರ ಕೊಟ್ಟ ಸ್ವಾಮಿಯನ್ನೇ ಕೇಳಿಕೊಂಬೋಣ, ಸ್ವಾಮಿ ಕಳೆಯೋ. ಆ ರೀತಿ ಭಗವಂತನೇ ಎಲ್ಲ ಮಾಡಿಸ್ತಾನೆ. ಒಟ್ಟಾರೆ ಈ ಪುಸ್ತಕ, ಯಾವ ಪುಸ್ತಕ, 37 ಗ್ರಂಥಗಳು ಆಚಾರ್ಯರದ್ದು ಎಲ್ಲ ತೆಗೆದರೆ ಆಚೆ ತಕ್ಕಡಿಯಲ್ಲಿ ಒಂದೇ ಒಂದು ಶಬ್ದ ಶರಣಾಗತಿ ಅಂತಿಟ್ಟರೆ ಎಲ್ಲರೂ ತೂಗ್ಬಿಡುತ್ತೆ. ಭಗವಂತನ ಶರಣಾಗತಿ ಜ್ಞಾನಪೂರ್ವಕ, ಮಹಾತ್ಮ ಜ್ಞಾನಪೂರ್ವಕ, ಭಕ್ತಿ ಪೂರ್ವಕ ಭಗವಂತನ ಶರಣಾಗತಿ ಏನಿದೆ ಅದು ಹೇಳಲಿಕ್ಕೆ ಇಡೀ ಶಾಸ್ತ್ರ ಹೊರಟದ್ದು. ಅದು ಬಿಟ್ಟು ಎಲ್ಲ ಮಾಡ್ತಾರೆ, ಅದೇ ವಿಶೇಷ ಅಂತಾರೆ. ಆ ರೀತಿಯಲ್ಲಿ ಆದರೆ ನರಸಿಂಹ ಮಂತ್ರವನ್ನ ಎಲ್ಲರೂ ಜಪ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅಂಥವರಿಗಾಗಿ ವಿಜಯದಾಸರು ನರಸಿಂಹ ಸುಳಾರಿಯನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ನರಸಿಂಹ ಮಂತ್ರವನ್ನು ಜಪ ಮಾಡಿದರೆ ಏನು ಫಲ ಬರಬೇಕೋ ಅಷ್ಟೇ ಫಲ ಹೆಣ್ಣು ಮಕ್ಕಳಿಗೆ ಅಥವಾ ಅಧಿಕಾರಿಗಳಲ್ಲದವರಿಗೆ ಕೊಡ್ತಾ ಇದ್ದಾರೆ ಮಹಾನುಭಾವರು. ಇನ್ನು ಹೇಳ್ತಾ ಇದ್ದಾರೆ, ಈ ಮಂತ್ರವನ್ನ ಜಪ ಮಾಡಲಿಕ್ಕೆ ಹೇಗಿರಬೇಕು ಅಂದ್ರೆ, ಸ್ವಸ್ವ ವರ್ಣಾಶ್ರಮಾಚಾರೈ ದುರಾಚಾರ ವಿವರ್ಜಿತೈ. ಸ್ವಸ್ವ ವರ್ಣ ಆಶ್ರಮಕ್ಕೆ ತಕ್ಕಂಥ ಆಚಾರ ಇಟ್ಟುಕೊಂಡಿರಬೇಕು, ದುರಾಚಾರ ಬಿಟ್ಟಿರಬೇಕು. ಏತೇ ಮಂತ್ರಾಹ ಉಪಾಸ್ಯ ಉಪಾಸ್ಯಾಸ್ತು ಅನ್ಯಥಾ ನ ಫಲಪ್ರದಾಹ. ಇವೆಲ್ಲ ಮಂತ್ರಗಳು ಉಪಾಸನೆ ಮಾಡಬೇಕಂದ್ರೆ ವರ್ಣ ಆಶ್ರಮ ಆಚಾರ ಏನಿದೆ ತಕ್ಕಂತ ಇರಬೇಕು, ಇದ್ರೇನೆ ಫಲ ಕೊಡುತ್ತೆ, ಇಲ್ಲದಿರಲಿಲ್ಲ. ಅಷ್ಟೇ ಅಲ್ಲ, ಯಾವ್ದು ಅಂದ್ರೆ ನರಸಿಂಹ, ಹಯಗ್ರೀವ, ಹಂಸ, ವಾರಾಹ, ಭಾರ್ಗವಾಹ. ವರಾಹ, ಹಯಗ್ರೀವ, ನರಸಿಂಹ, ಆದ್ಮೇಲೆ ಭಾರ್ಗವ, ಹಂಸ ಅಂತ ಐದು ಮಂತ್ರಗಳು. ಇನ್ನ ಯಾವುದು? ಕಪಿಲ ವ್ಯಾಸ ದತ್ತಾದ್ಯ. ಕಪಿಲ ವ್ಯಾಸ ದತ್ತ ಮೊದಲಾದಂಥ ಇವೆಲ್ಲ ಕೂಡ ಯಾರಿಗೆ ಅಂದ್ರೆ ಹೇಳ್ತಾರೆ, ದ್ವಿಜಾನಾಮೇವ ಕೀರ್ತಿತಾ, ಬ್ರಾಹ್ಮಣರು ಮಾತ್ರ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಪರದಾರ ಪರದ್ರವ್ಯ ದುಷ್ಪ್ರತಿಗ್ರಹ ವರ್ಜಿತೈ. ಪರದಾರ ಸರಿ, ಪರದ್ರವ್ಯ ಇನ್ನೊಬ್ಬರ ದ್ರವ್ಯ ತಗೋಬಾರದಂತೆ, ಅಷ್ಟೇ ಅಲ್ಲ ದುಷ್ಪ್ರತಿಗ್ರಹ ಇರಬಾರದಂತೆ. ಅಂದ್ರೆ ಯಾರಿಂದ ತಗೋಬಾರದೋ ಅದನ್ನು ತಗೊಂಡ್ರೆ ಸಾಕು, ಮಂತ್ರ ಜಪ ಮಾಡಿದ್ರೆ ಹೋಗ್ಬಿಡುತ್ತೆ. ಯಾರ ಮನೆಯಲ್ಲಿ ಊಟ ಮಾಡಬಾರದೋ ಅಲ್ಲಿ ಮಾಡಿದರೆ, ಯಾರಿಂದ ದಾನ ತಗೋಬಾರದೋ ಅವರನ್ನು ತಗೊಂಡ್ರೆ, ಈ ಎಲ್ಲಾ ಸಾಧನೆ ಮಾಡಿದ್ದು ಕೊಚ್ಚಾಕತ್ತಂತೆ, ಮಾಡಿದ್ದೆಲ್ಲ ಅವ್ರಿಗೆ ಕೊಡುತ್ತಂತೆ, ಅವ್ರ ಪಾಪವನ್ನು ನಂಬರು. ಆದ ಕಾರಣ ಊಟಕ್ಕೂ ಕೂಡ ಕಂಡ ಕಂಡವರು ಯಾರ್ಯಾರು ಆಚಾರ ವ್ಯವಹಾರ ಇಟ್ಟುಕೊಂಡಿರಲ್ಲ ಅವರ ಮನೆಗೆ ನಾವು ಊಟಕ್ಕೆ ಹೋದರೆ ಅವರ ಏನು ಅಂತ ರೀತಿ ಅಂತ ಇರ್ತಾರೆ, ಅವರ ದುಡ್ಡನ್ನು ತಗೊಂಡ್ರೆ ಎಲ್ಲಾ ಹರಣ ಮಾಡಿಬಿಡುತ್ತೆ. ಅದ ಕಾರಣ ಇಂದ ಕಾಲದಲ್ಲಿ ಊಟಕ್ಕೆ ಅಂದ್ರೆ ಎಲ್ಲ ಯಾರ ಮನೆಗೂ ಬರ್ತಾ ಇದ್ದಿಲ್ಲ, ಊಟಕ್ಕೂ ಬರ್ತಾ ಇದ್ದಿಲ್ಲ, ಒಬ್ಬರು ದುಡ್ಡು ಕೊಟ್ಟು ತಗೊಂತಾ ಇದ್ದಿಲ್ಲ, ದಕ್ಷಿಣೆ ತಗೊಂತಾ ಇದ್ದಿಲ್ಲ. ಯಾಕೋ ಯಾರ್ಯಾರಲ್ಲಿ ಏನೇನ್ ಕೂತಿರುತ್ತೋ ಏನು ದೋಷಗಳೆಲ್ಲ ಬೇಡ ಅಂತ ಬಹಳ ಜನ ಯಾರು ತಗೊಳ್ತಾ ಇದ್ದಿಲ್ಲ. ಕಾಲ ಬೇರೆ ಆಯಿತು, ನಾವೆಲ್ಲ ಓಡ್ತಾ ಇರ್ತೀವಿ, ಅದು ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏತೇ ಮಂತ್ರಾಹ ಉಪಾಸ್ಯಾಸ್ತು ಅನ್ಯಥಾ ನ ಫಲಪ್ರದಾಹ. ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿ ಚಿಂತನೆ ಆಚಾರ ಇರತಕ್ಕಂಥವರಿಗೆ ಮಾತ್ರ ಫಲ ಕೊಡುತ್ತೆ. ಇನ್ನ ಮುಂದೆ ಹೇಳ್ತಾರೆ, ಹಿಂಸಾಯಾಮ್ ವಿಮುಖಾಹ ಏತು ಜಿತಶ್ವಾಸಾಹ ಜಿತೇಂದ್ರಿಯಾಹ. ಯಾರಿಗಾದರೆ ಹಿಂಸೆಯಲ್ಲಿ ವಿಮುಖತಾ ಇರುತ್ತೋ, ಯಾರಿಗೂ ಹಿಂಸೆ ಕೊಡಲ್ಲವೋ, ಯಾರು ಶ್ವಾಸ ಪ್ರಾಣಾಯಾಮದಿಂದ ಶ್ವಾಸವನ್ನ ಗೆದ್ದಿರ್ತಾರೋ, ಜಿತೇಂದ್ರಿಯರಾಗಿರ್ತಾರೋ, ಅವರೇ ಈ ಮಂತ್ರಗಳು ಉಪಾಸನೆ ಮಾಡಬೇಕು. ಅವ್ರು ಹೇಳಿದ್ದು ಹೇಳ್ತಾ ಇದ್ದಾರೆ, ವಿಷ್ಣು ಭಕ್ತಿ ದೃಢ ಯೇಷಾಂ ದಾನೇ ಚಿತ್ತಂ ಸದೈವತು. ಯಾರಿಗೆ ದೃಢವಾದ ವಿಷ್ಣು ಭಕ್ತಿ ಇರುತ್ತೋ, ಯಾರಿಗೆ ದಾನ ಮಾಡೋದರಲ್ಲಿ ಮನಸ್ಸಿರುತ್ತೋ ಅವರು ಮಾಡಿದನ್ನ. ಇನ್ನ ಕೊನೆಗೆ ಹೇಳ್ತಾರೆ, ಈಶ್ವರಾರ್ಪಿತ ಸರ್ವಸ್ವಾಹ ನ್ಯಾಯಾಗತ ಧನಾಶ್ಚಯೇ. ದೇವರಲ್ಲೇ ಎಲ್ಲವನ್ನ ಸರ್ವಸ್ವವನ್ನು ಅರ್ಪಣೆ ಮಾಡಿ ನ್ಯಾಯದಿಂದ ದುಡ್ಡನ್ನ ಸಂಪಾದನೆ ಮಾಡಿದವರು ಈ ಜಪ ಮಾಡಿ. ಇನ್ನ ಹೇಳ್ತಾರೆ, ಸ್ವಸ್ಥಚಿತ್ತೈಹಿ ಧ್ಯಾನಪರೈಹಿ ಅಕ್ರೋಧೈಹಿ ಅತಿಥಿಪ್ರಿಯೈಹಿ. ಸ್ವಸ್ಥಚಿತ್ತರಾಗಿ ಮಾಡಬೇಕಂತೆ, ಅವಸರ ಅವಸರ ಮಾಡಬಾರ್ದಂತೆ, ತಪ್ಪು ಹೇಳಿದ್ರೆ ರಿವರ್ಸ್ ಆಗುತ್ತೆ. ಸ್ವಸ್ಥಚಿತ್ತೈಹಿ ಧ್ಯಾನಪರೈಹಿ ಅಕ್ರೋಧೈಹಿ ಸಿಡುಕಿರಬಾರದಂತೆ. ಏನು ಮಾತಾಡ್ತಿರುತ್ತ ಹಾಕು, ಸಿಡಿ 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 ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಜಪ ಮಾಡಬೇಡ ಅಂತ ಹೇಳ್ತಾರೆ, ಸಿಡಿ ಇರಬಾರದು. ಅಷ್ಟೇ ಅಲ್ಲ, ಅತಿಥಿ ಪ್ರಿಯ ಈ ಯಾರಾದರೂ ಮನೆಗೆ ಬಂದ್ರೆ ಯಾಕಾದರೂ ಬಂದ್ರ ಅಂತ ಅಲ್ಲದೆ ಅವರನ್ನು ನೋಡಿದ ಕೂಡಲೇ ಸಂತೋಷವಾಗಿ ಮನೆಗೆ ಬಂದವರು ಇನ್ನೊಮ್ಮೆ ಬರಲಿಕ್ಕೆ ಉತ್ಸಾಹ ತೋರಬೇಕಂತ ಆ ಥರ ನಮ್ಮ ಮುಖ ಇರಬೇಕು. ಆ ರೀತಿ ಅತಿಥಿ ಪ್ರಿಯ ಈ ಅಂಥವರು ಈ ಮಂತ್ರಗಳನ್ನು ಜಪ ಮಾಡಿ. ಇನ್ನ ತತ್ರ ಆಪಿಚ ಅದರಲ್ಲೂ ಕೂಡ ಹಯಗ್ರೀವ ನರಸಿಂಹ ವರಾಹಕಾಹ ಭಾರ್ಗವಾಶ್ಚ. ಹಯಗ್ರೀವ ನರಸಿಂಹ ವರಾಹ ಭಾರ್ಗವ ಅದರಲ್ಲೂ ವಿಶೇಷ. ದುರಾಚಾರೈಹಿ ನೈವ ಸೇವ್ಯಾಹ ಕಥಂಚನ. ದುರಾಚಾರಿಗಳಾದವರು ಇದನ್ನು ಯಾರು ಕೂಡ ಮುಟ್ಟಬಾರದು ಈ ಮಂತ್ರಗಳನ್ನ. ಒಂದು ವೇಳೆ ಮಾಡಿದರೆ ಏನಾಗುತ್ತೆ ಅಂದ್ರೆ ಮಂತ್ರಕ್ಷೋಭೋ ಭವೇತ್ತೇಷಾಂ. ಆ ಮಂತ್ರಕ್ಷೋಭ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ತತ್ಕಾಲಯಸ್ಯು ಪಿಶಾಚಕಾಹ. ಇಮ್ಮಿಡಿಯೇಟ್ ಆಗೋ ಚೂರು ತಡವಾಗೋ ಪಿಶಾಚಿಗಳಾಗ್ಬಿಡ್ತಾರೆ. ನೋಡಿ, ಜಮಾಡಿ ಪಿಶಾಚಿಗಳಾಗೋದು ಒಂದು ಹೀಗೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ರಾಮ ಗೋಪಾಲ ಕೃಷ್ಣಾದ್ಯಾಹ. ಅಲ್ಲ, ಎಲ್ಲಾ ದೇವರ ರೂಪಗಳು ಒಂದೇ ಅಲ್ಲ, ಎಲ್ಲಾ ದೇವರ ರೂಪಗಳು ಒಂದೇ ಅಲ್ಲ. ವಿಷ್ಣುದಾಸರು ಹೆಗ್ರೀವ ದೇವರೇ ಹೇಳಿದ್ದು. ಅಂಥ ಕಾಲಕ್ಕೆ ಅಯೋಗ್ರೀವ ನರಸಿಂಹ ವರಾಹ ಆದ್ಮೇಲೆ ಭಾರತವ ಇದು ಮಾತ್ರ ದುರಾಚಾರಿಗಳು ಜಪ ಮಾಡಬೇಡಿ ಅಂದ್ರೆ ಮಿಕ್ಕದು ಮಾಡಬಹುದು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ರಾಮ ಗೋಪಾಲ ಕೃಷ್ಣಾದ್ಯ ಹರಿ ದಾಮೋದರ ಅಚ್ಯುತ ಮತ್ಸ್ಯ ವಾಮನ ಕೂರ್ಮಾದ್ಯ ಸರ್ವೇ ಸ್ಯು ಸೌಮ್ಯ ರೂಪಿಣ. ಅವರೆಲ್ಲ ಇವೆಲ್ಲ ರೂಪಗಳು ಸೌಮ್ಯ ರೂಪಗಳು. ಆ ದುರಾಚಾರ ಇದ್ರೆ ಜಪ ಮಾಡಬಹುದಾ ಅಂದ್ರೆ ನ ಕುಪ್ಯಂತಿ ದುರಾಚಾರೈಹಿ. ದುರಾಚಾರಿಗಳು ಮಾಡಿ ಒಂದು ವೇಳೆ ದುರಾಚಾರ ಬಂದ್ರು ಮಾಡೋರಲ್ಲಿ ಅಷ್ಟು ಕೋಪ ಮಾಡ್ಕೊಂಬಲ್ಲಂತೆ, ಇರಲಿ ಬಿಡು ಅಂತ ಸುಮ್ಮನೆ ಇರ್ತಾರಂತೆ, ಫಲ ಕೊಡಲ್ಲ ಸುಮ್ಮನೆ ಬಿಡ್ತಾರೆ. ಸದಾಚಾರ್ಯರೈಹಿ ಫಲಾಧಿಕಂ, ಫಲಾಚಾರಿಗಳಿಗೆ ಒಳ್ಳೆ ಫಲವನ್ನು ಕೊಡ್ತಾರೆ. ಇದು ವಿಷ್ಣು ರಹಸ್ಯ ಅಂತ ಕರ್ತಾ ಇದ್ದಾರೆ. ಅದರಿಂದ ಮಂತ್ರ ಜಪ ಮಾಡಿ ಅಂತ ದಾಸರ ಹೇಳಿದ್ರಲ್ಲ ಅಂತ ಸರ್ವನ್ನು ಶುರು ಮಾಡೋದಲ್ಲ, ಅದಕ್ಕೆ ತಕ್ಕಂತ ಮಿನಿಮಮ್ ಕ್ವಾಲಿಫಿಕೇಶನ್ ಇಟ್ಕೊಂಡು ಹೋಗ್ಬೇಕು. ಹೌದಾ ಬೇಡಪ್ಪ ನಮ್ಮ ಹರಿಕಥಾ ಅಮೃತ ಸಾರ ಸಾಕು ಅಂದ್ರೆ ಅದೇ ದೊಡ್ಡ ಮಂತ್ರ. ಹರಿಕಥಾ ಅಮೃತ ಸಾರಕ್ಕೆ ಇಷ್ಟೆಲ್ಲ ಬೇಕು, ಅಷ್ಟೆಲ್ಲ ಮಾಡಿಕೊಂಡ್ರೆ ಹೊರತು ಹರಿಕಥಾ ಅಮೃತ ಸಾರ ಮುಟ್ಲಿಕ್ಕಿಲ್ಲ, ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಚತುರ ಮೂರ್ತ್ಯಾತ್ಮಕ ಹರಿಯು ತ್ರಿಂಶತಿ ಸ್ವರೂಪದಿ ಬ್ರಹ್ಮನೊಡು ಮಾವುತನೋಳು ಇಪ್ಪತ್ತೇಳು ರೂಪದ ಓಳಿಪ್ಪ ಪ್ರದ್ಯುಮ್ನ ಸುತರೋಳು ಇಪ್ಪತ್ತೈದು ಹದಿನೆಂಟು ಅತುಳ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. ಇನ್ನ ಭಗವಂತನ ವಿಶೇಷವಾಗಿರತಕ್ಕಂತ ರೂಪಗಳ ಚಿಂತನೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದ. ಇಲ್ಲಿ ದುರಾಚಾರಿಗಳಿಗೆ ಮಂತ್ರ ಜಪ ಮಾಡಬೇಕನ್ನು ಬುದ್ಧಿ ಕೊಡಲ್ಲ, ಅದೇ ಹೇಳೋದು ಎಲ್ಲ ಅವನ ಕೈಯಲ್ಲೇ ಇದ್ರೂ ಕೂಡ ಇದೊಂದು ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಈ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಮ್ಮ. ಎಲ್ಲಾ ದೇವರ ಕೈಯಲ್ಲೇ ಇದೆ, ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಆ ಕಾಲದಲ್ಲಿ ಒಬ್ಬರ ಬಾಯಿಂದ ಉಪದೇಶ ಕೊಡಿಸಿ ಎಲ್ಲಾ ದೇವರೇ ಮಾಡಿಸ್ತಾ ಇದ್ದಾನೆ ಎಂಬುದು ಮರೆಸಿ ನಿಮ್ಮಿಂದ ಗ್ರಹಣ ಮಾಡಿಸ್ತಾನೆ. ಸಿದ್ಧ ಅದು, ಯಾರ್ಯಾರು ಹಾಡಾಗ್ಬೇಕೋ ಅವ್ರ ಸರಿ ಮಾಡಿಸ್ತಾನೆ, ಹಾಗೆ ಯಾರ್ಯಾರು ಹಾಡಾಗ್ಬಾರ್ದು ಬೇಡಪ್ಪ ನಮ್ಗೆ ಯಾಕಂದ್ರೆ ಸುಮ್ಮನೆ ಕೊಡಿಸ್ತಾನೆ. ಜೀವಿಗಳ ಕರ್ತವ್ಯ ಅದು ಬಿಡು, ಅದು ಅದು ಇದೇ ಮಾಡಬೇಕು ಅಂತ ಬಿಡಬೇಕು, ಆ ದೇವರೇ ಮಾಡಿಸ್ತಾನೆ. ಹೇಗೆ ಅಂದ್ರೆ ಇವಾಗ ಹೇಳಿದ್ನ ಎಲ್ಲರೂ ಕೂಡ ದೇವರೇ ಮಾಡಿಸ್ತಾ ಅಂತ ಗೊತ್ತಾ, ಗೊತ್ತಿದ್ರು ಕೂಡ ಆ ಟೈಮಲ್ಲಿ ಭಗವಂತ ದೇವರೇ ಮಾಡಿಸ್ತಾ ಇದ್ದಾನೆ ಎಂಬುದು ಪಕ್ಕಕ್ಕೆ ಮರೆಸಿ ನಾ ಮಾಡ್ಬೇಕಪ್ಪ ನಾ ಬಿಡ್ಬೇಕಪ್ಪ ಅಂತ ತಾನೇ ಪ್ರೇರಣೆ ಮಾಡಿ ಒಬ್ಬರು ಸರಿ ಮಾಡಿಸಿ ಒಬ್ಬರು ಸರಿ ಬಿಡಿಸಿ ಮಾಡಿ, ಆ ಮಾಡಿಸಿದ್ದು ಬಿಡಿಸಿದ್ದು ಕೇಳಿಸಿದ್ದು ಅವನೇ. ಹೌದಾ, ಈ ರೀತಿ ನಡೆಯುತ್ತೆ. ಎಲ್ಲಾ ದೇವರೇ ಮಾಡಿಸ್ತಾನೆ ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂದ್ರೆ ದೇವರು ಮಾಡಿಸಿದ್ದು ಮಾಡಿ ಅಲ್ವಾ. ದೇವರು ಮರೆಸಿದ್ರೆ ಮರಿಬೇಕು, ತಿಳಿಸಿದ್ರೆ ತಿಳಿಬೇಕು, ಏನು ಮಾಡಿಸಿದ್ರೆ ಮಾಡಬೇಕು. ಒಟ್ಟಾರೆ ಇದೆಲ್ಲ ಯಾಕೆ ಹೇಳಿದ್ದು ಅಂದ್ರೆ ಗ್ರಹಣ ಮಾಡಿಸಲಿಕ್ಕೆ, ಯಾರಿಗಾದರೆ ಆ ಉಪದೇಶ ಕೊಟ್ಟು ಉಪದೇಶ ಕಾಲದಲ್ಲಿ ತಿಳುವಳಿಕೆ ಕೊಟ್ಟು ಅವನೇ ಅದನ್ನ ಬಿಡಿಸಬೇಕು ಅಂತ ಇರ್ತಾನೋ ಅವರಿಗೆ ಬಿಡಿಸ್ತಾನೆ. ಪ್ರಾರಬ್ಧ ಕರ್ಮದಲ್ಲಿ ಜಪಕ್ಕೆ ಕೂಡಿಸ್ಬೇಕು ಅಂತ ಇರ್ತಾರೆ, ಕೂಡಿಸ್ತಾನೆ. ಇಂಥ ಉಪದೇಶ ಕೊಡಿಸಿ ದುರಾಚಾರ ಇದ್ರೆ ಬಿಡಿಸ್ತಾನೆ, ಅಥವಾ ಜಪವೇ ಬಿಡಿಸಿ ಕೊಡಿಸ್ತಾನೆ, ಅಥವಾ ಏನು ಬೇಕಾದ್ರೆ ಆಗ್ಲಿ ಅಂತ ಜಪ ಮಾಡಿಸ್ತಾನೆ. ಇದೆಲ್ಲ ಅವನೇ ಮಾಡಿಸ್ತಾನೆ ಈ ಉಪದೇಶ ಕೊಟ್ಟು. ಆದ್ರೆ ಉಪದೇಶದಿಂದ ಪ್ರಯೋಜನ ಏನು ಅಂತ ಹೇಳಿದರೆ ಉಪದೇಶದಿಂದ ಅವನೇ ಒಳಕೂತು ಗ್ರಹಣ ಮಾಡಿಸಿ ಅವರಿಗೆ ತಕ್ಕಂತ ಫಲ ಕೊಡ್ತಾನೆ. ಸರಿಯಾ, ಇದು ಅರ್ಥ ಮಾಡಿಕೊಂಡ್ಬಿಟ್ರೆ ಎಲ್ಲ ಅವನೇ ಮಾಡೋದಲ್ಲ, ನಾವೇನ್ ಮಾಡೋದು ಎಂಬ ಪ್ರಶ್ನೆ ಇರಲ್ಲ, ನಾವೇ ಮಾಡ್ತೀವಿ ಏನು ಅವನು ಮಾಡಿದಂತೆ. ಸರಿಯಮ್ಮ,
ಮಂತ್ರ ಜಪ ಮಾಡಿ
ಹಣ್ಣು ಮೇಲೆ ಕಟ್ಟಿದ್ದಾರೆ. ಒಂದ ನಾವು ಬೆಳಿ ಬೆಳೆದು ತಗೋಬೇಕು, ಅಥವಾ ಸ್ಟೋರ್ ಹಾಕೊಂಡು ತಗೋಬೇಕು, ಎರಡು ಇಲ್ಲ ಆಸೆ ಸಿಗುತ್ತೆ. ಒಂದ ಹಣ್ಣು ಮೇಲೆ ಆಸೆ ಬಿಡ್ಬೇಕು. ಅದಕ್ಕೆ ಹೇಳಿದ್ರು ಈ ದುರಾಚಾರ ಇದ್ದವರಿಗೆಲ್ಲ ದೇವರ ನಾಮಸ್ಮರಣೆ, ಅದರಲ್ಲೂ ಕೂಡ ನಾಮಸ್ಮರಣೆ ಕೂಡ ಏನು ರಾಮ ಕೃಷ್ಣಾದ ಸ್ಮರಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೌಮ್ಯ ರೂಪಗಳು ಸ್ಮರಣೆ ಮಾಡಿದಾಗ ನೀವು ಹೇಳಿದ್ರೆ ಈ ಸೌಮ್ಯಾಳ ದುರಾಚಾರ ಯಾವುದು ಯಾಕೆ ಮಹತ್ವ ದುರಾಚಾರ ಅಂತ ಹೇಳ್ತಿರಲ್ಲ, ಸರಿ ಅದಿದ್ದಾಗ ದೇವರ ಸ್ಮರಣೆ ಮಾಡಿ ರಾಮ ಕೃಷ್ಣ ಅನ್ಕೊಂಡಿದ್ರೆ ಆತನೇ ರಿಪೇರ್ ಮಾಡ್ತಾನೆ, ರಿಪೇರ್ ಮಾಡ್ತಾ ಬರ್ತಾನೆ. ಒಂದು ಈ ಶಬ್ದ ಇದೆಯಲ್ಲ ನಮಗಾಗ್ತಾ ಇಲ್ಲ, ದಾಟಿ ಬರ್ಲಿಕ್ಕಾಗ್ತಾ ಇಲ್ಲ, ದಾಟ್ಲಿಕ್ಕಾಗ್ತಾ ಇಲ್ಲ, ಇವೆಲ್ಲ ಒಂದಕ್ಕೆ ಮುಸುಗು ಹಾಕಿ ಹೇಳುವಂತ ಇದು ಯಾವುದಕ್ಕೆ ನೀವೇ ಹೇಳಿದ್ರಲ್ಲ ನಾನೇ ಹೇಳಿದ್ರು, ಸೋಮಾರಿತನಕ್ಕೆ ಮುಸುಗು ಹಾಕಿ ಹೇಳುವಂತ ಮಾತುಗಳಷ್ಟೇ ಹೊರತು ಮತ್ತಲ್ಲ. ನಿಜವಾಗಿ ಅಂದುಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಇಷ್ಟಪ್ಪ ಇಷ್ಟು ಕಾಲ ಬದುಕಿದ್ದೀವಿ, ಇನ್ನಾದ್ರೂ ಚೆನ್ನಾಗಿ ಬದುಕಿದ್ರೆ ಆಯ್ತಲ್ಲ. ಚೆನ್ನಾಗಿ ಅಂದ್ರೆ ಯಾರೇ ನಾವೇನು ಯಾರ ಕೊಂದೋಗಿದ್ದೆ ಏನು ಮಾಡಿಲ್ಲ, ಮನೆಯಲ್ಲಿ ಸ್ವಾಮಿಗೆ ಒಂದು ನೈವೇದ್ಯ ಮಾಡ್ಲಿಕ್ಕೆ ಒಂದು ಇಜ್ಜಲಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನುವಷ್ಟು ಭಾಗ್ಯ ಇಲ್ವಾ? ಇದೆ ಮನಸ್ಸು ಮಾಡಿದ್ರೆ ಎಲ್ಲ ಇದೆ, ಮನಸ್ಸು ಮಾಡಿದ್ರೆ ಎಲ್ಲ ಇದೆ. ಅರ್ಜೆಂಟ್ಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ, ಬೇಕಾದಷ್ಟು ಆಗುತ್ತೆ. ನಮ್ಮ ಮನೆಯಲ್ಲೇ ಬಂದಿತ್ತು ಟಾಪಿಕ್ ಆಗೋ ಹುಡುಗಿದ ಕಾಲಕ್ಕೆ ಬಂದಿತ್ತು. ಬಂದ ಕಾಲಕ್ಕೆ ಆಗತ್ತೆ, ಎಲ್ಲಿ ಆಗುತ್ತೆ, ಗ್ಯಾಸ್ ಇದ್ರೆ ಫಲಾರ ಆಗುತ್ತೆ, ಅಡಿಗೆ ಆಗುತ್ತೆ, ಟೈಮ್ಗೆ ಎಷ್ಟಕ್ಕೆಲ್ಲ ಹೋಗ್ಬೇಕು. ನಾನು ಓಡಿಸಿದೆ, ನಾನೇ ಫಲಾರ ಮಾಡಿ ಅಡಿಗೆ ಮಾಡಿ ಫಲಾರಕ್ಕೆ ಹಾಕೊಟ್ಟು ಎಲ್ಲ ಹಾಕೊಟ್ಟು 7:30 ಮಾಡಿ ನಾನು ಪಾರಾಯಣ ಮಾಡ್ತಾ ಕೂತ್ಕೊಂಡಿದ್ದೆ. ಚೂರು ಬೇಗ ಹೇಳಬೇಕು ಏನು ಅಂತ ಹೆಚ್ಚೇನು, ಗಂಟೆ ಗಂಟೆ 10 ನಿಮಿಷ ಮುಂಚೆ ಇದ್ರೆ ಸಾಕು, ರಾತ್ರಿ ಚೂರು ಹಾಕೊಂಡಿದ್ರೆ ಆಯ್ತು. ಬೆಳಿಗ್ಗೆ ಹೊಚ್ಚಿಟ್ಕೊಂಡ್ರೆ ಒಂದಲ್ಲಪ್ಪ 3 ಇಟ್ಕೊಳ್ಳ್ರಿ, 3 ಇಟ್ಟುಕೊಂಡ್ರೆ ಒಂದೊಂದು ಫಲಾರ ಆಗತ್ತೆ, ಒಂದೊಂದು ಇದಾಗತ್ತೆ, ಬ್ಯಾಳೆ ಬೇಯುತ್ತೆ, ಅಕ್ಕಿ ಬೇಯುತ್ತೆ. ಏ ಅಣ್ಣ ನೀವು ಹೀಗೆ ತಿರುಗೋದ್ರಲ್ಲಿ ಒಂದು ಗಂಟೆಯಲ್ಲಿ ಎಲ್ಲ ಮಾಡಿ ಮುಗಿಸಿ ಸುಮ್ಮನೆ ಕೊಡ್ಬೋದು, ಏನಮ್ಮ ಮಾಡೋದಿಲ್ಲ ಏನಮ್ಮ ಹೇಳಿ ರೇಟ ಏನ್ ರೇಟ್ ಅಲ್ಲಮ್ಮ ನೀವು ಅನ್ಕೊಂತ ಇದ್ದೀರಿ ಮೂರು ಒಲೆ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಗೊತ್ತು ನನಗೆ, ಅದು ಯಾರಿಗೆ ಗೊತ್ತಾ? ಇಜ್ಜಲ ಒಲೆಯನ್ನ ಸರಿಯಾಗಿ ಬಳಸಲಿಕ್ಕೆ ಗೊತ್ತಿಲ್ಲದವರಿಗೆ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಯಾಕೆ ಅಂದ್ರೆ ಗ್ಯಾಸ್ ಮೇಲ್ನೋಟಕ್ಕೆ ಸುಲಭ ಚೀಪ್, ಆದ್ರೆ ಅದು ನೋಡಿ ಇವಾಗ ಅದು ಕೂಡ ಅಷ್ಟೇ ಬರ್ತಾ ಇದೆ, ಎಲ್ಲೇನು ಕಮ್ಮಿ ಏನಾಗ್ತಾ ಇಲ್ಲ, ಬೆಳಗ್ತಾ ಇದ್ದಾರೆ ಅದನ್ನು ಕೂಡ. ಇರ್ಲಿ ಬಿಡಮ್ಮ, ಎಷ್ಟು ಚೀಪು ಸರಿಯಪ್ಪ. ಮನೆಗೆ ಎಷ್ಟು ಮೂಟೆ ಆಗತ್ತೆ? ಒಂದು 3-4 ಜನ ಇದ್ರೆ ಒಂದು ಮೂಟೆ ಸಾಕಲ್ವ? ಒಂದು ಮೂಟೆ ಎಷ್ಟಮ್ಮ ಆಗತ್ತೆ? ಒಂದು ಮೂಟೆ ಸಾಕು, ನಾವು ನಾವೇ ಮಾಡ್ತಿದ್ವಲ್ಲ, ಒಂದು ಮೂಟೆ ಸಾಕು. ಒಂದು ಮೂಟೆ 9 ಆಗಲಿ, ಗ್ಯಾಸ್ ಎಷ್ಟು? 450. ಒಂದು ನಿಮಿಷ ಹೌದಲ್ಲ, ಎಷ್ಟು ಸೇವ್ ಆಯ್ತು, ಎಷ್ಟು ಸೇವ್ ಆಯ್ತು, ಅರ್ಧಕ್ಕರ್ಧ ಸೇವ್ ಆಯ್ತು. ಆದ್ರೂ ಜೀವನವೇ ಹಾಳಾಯ್ತಲ್ಲ, ಜನ್ಮ ಜನ್ಮವೇ ನೀವು ಅದ್ರಲ್ಲಿ ತಿಂದು ದೇವರಿಗೂ ನೈವೇದ್ಯ ಕೊಡದೆ ದೇವರು ಕೊಟ್ಟ ಅನ್ನ ದೇವರ ಒಂದಿಟ್ಟು ಕನೀಸ ಕೃಷ್ಣಾರ್ಪಣ ಆಗ್ಲಿಕ್ಕೂ ಯೋಗ್ಯತೆ ಇಲ್ಲದೆ ಬದುಕಿ ಸತ್ತೋಗ್ತೀವಲ್ಲ, ಆ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಹಾಕಿ ಸತ್ತೋಗ್ತೀವ? ಆ ಉಳಿಸಿದ್ದು ಏನಮ್ಮ? ಅದು ಬೇರೆ ಕಡೆ ಉಳಿಸ್ರಿ, ಬೇರೆ ಕಡೆ ಉಳಿಸ್ರಿ. ಇದೆಲ್ಲ ಇಲ್ಲಿ ಉಳಿಸ್ತಾರೆ, ಅಲ್ಲಿ ಹೋಗಿ ನಾನಾ ಚಂಡಾಲ ಖರ್ಚು ಮಾಡ್ತಾ ಇರ್ತಾರೆ. ಅದೇನು 1 ಗ್ರಾಮ್ ಬಂಗಾರ ಅಂತ ಹೇಳಿ ಅದಕ್ಕೆ ಏನು ಒಂದು ಬಳೆ 2 ಬಳೆ ಹಾಕೊಂಡು ಬರ್ತಾರೆ, 800-900 ಅದಕ್ಕೆ ಬಡಿತಾರೆ. ಹೌದಾ? ಒಂದು ಹಾರ ತರ್ತಾರೆ 1,500, ತಿಪ್ಪೆಗೆ ಹಾಕ್ಲಿಕ್ಕೂ ಬರಲ್ಲ ಅದು. ಹೌದಾ? ಇಂಥದಕ್ಕೆಲ್ಲ ಚಂಡವಾಳ ಮಾಡುತ್ತಾರೆ. ಇಲ್ಲಿ ದೇವರ ಮುಂದಿಷ್ಟು ಅನ್ನ ಇಡ್ಲಿಕ್ಕೆ ಬರಲ್ಲ, ಮನಸ್ಸಿಲ್ಲ ಅಂತ ಹೇಳಿ ಖರ್ಚಾಗತ್ತೆ ಅಂತಲ್ಲ, ಮನಸ್ಸಿಲ್ಲ. ಅದೇ ಇದ್ದಲಲ್ಲಿ ಕೂಡ ಸೋಮೇರಿಗಳಾದ್ರೆ ಉರಿತಾ ಇದ್ರೆ ಬಿಡ್ಬಿಡ್ತಾರೆ. ಚೆನ್ನಾಗಿ ಆಡು ಕೂಡಲೆ ಒಂದು ಡಬ್ಬಿ ಇಟ್ಟುಕೊಂಡು ಅದರಲ್ಲಿ ಹಾಕಿ ಮುಚ್ಚಿಟ್ರೆ ಮಾಡಿದ್ರೆ ಬರಲ್ವಾ ಅದು? ಒಳ್ಳೆ ಚೆನ್ನಾಗಿ ಸೇವ್ ಆಗುತ್ತೆ, ರುಚಿ ಇರುತ್ತೆ. ಯಾರು ಬೇಡಪ್ಪ ಮನೆಯಲ್ಲಿ ಗಂಡಸರಿಲ್ಲ, ಆಗಿಲ್ಲ ನೈವೇದ್ಯಕ್ಕೆ, ನೀವೇ ಅಡಿಗೆ ಮಾಡಿ ಒಂದು ಚೂರು ಮಂಟನ ಮಾಡಿ ಕೃಷ್ಣಾಂಬ ಅಧಿಕಾರ ಇರುತ್ತೆ ನಿಮಗೆ. ದೇವರ ಮುಂದಿಟ್ಟು ನೀವು ಹಣ್ಣು ನೈವೇದ್ಯ ಮಾಡ್ತೀರಾ, ನೀವೇ ಕೃಷ್ಣ ನನಗೆ ಅರ್ಪಿತ ಅಂತ ತಿನ್ಲಿಕ್ಕೂ ನಿಮಗೆ ಅಧಿಕಾರ ಇದೆ. ಅದೇ ಬಿಟ್ಟುಕೊಂಡ ಮೇಲೆ ದುಡ್ಡು ಉಳಿಸಿ ಏನ್ ಮಾಡ್ತೀರಿ? ತಿಪ್ಪೆಯಲ್ಲಿ ಹಾಕ್ಲಿಕ್ಕ, ಕೊನೆಗೆ ನಮ್ ಸುಡ್ಲಿಕ್ ಬರಬೇಕಷ್ಟೇ. ಆ ದುಡ್ಡೆಲ್ಲ ತಲೆ ಕೆಳಗೆ ಕಟ್ಟೆ ಇಟ್ಟುಕೊಂಡು ಸುಡ್ತಾರಷ್ಟೇ, ನಮ್ಮ ಯಾಕ್ರಿ ಬದುಕೋತಾರೆ? ಬಟ್ ನಾನು ಹಾಗಲ್ಲಿ ಹೇಳೋದು, ನಿಜವಾಗಿ ನೀವು ಕೈಲೇ ಆಗ್ತಾ ಇಲ್ಲ, ಬಿದೋಗ್ತಾ ಇದ್ದೀರಾ, ಮಾಡ್ರಿ. ಹಾಗೇನಿಲ್ಲ, ನಿಮ್ ನಿಮ್ ಮನಸ್ಸಿಗೆ ಗೊತ್ತು, ಯಾರು ಹೇಳಬೇಕಾಗಿಲ್ಲ, ನಿಮ್ ನಿಮ್ ಮನಸ್ಸಿಗೆ ಗೊತ್ತು. ನಾ ಮಾಡ್ತಾ ಇರೋ ತಪ್ಪು ಸೋಮಾರಿ ತನಕ್ಕೆ ಮುಜುಗು ಹಾಕಿ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಿಲ್ವಾ? ಮಾಡ್ಬೋದಾ? ಯಾವ ಅಂದ್ರೆ ಹೇಳ್ತಾರೆ, ಇಟ್ ವಾಟ್ ಕಾಸ್ಟ್ ಅಂತ ಹೇಳಿದ್ರೆ, ನಮ್ಮ ಜೀವನವೇ ಉರಿಸಿ ಅದರಲ್ಲಿ ದುಡ್ಡು ಉಳಿಸ್ತಾ ಇದ್ವಿ. ದುಡ್ಡು ಕೂಡ ಇಲ್ಲಮ್ಮ ಅಂತ ಬರುತ್ತಲ್ಲ, ಅದು ಇದರಲ್ಲಿ ಬರಲ್ಲ. ಆ ಸುಖಕ್ಕೆ ಅಭ್ಯಾಸ ಆಗಿದೆ, ಅಲ್ಲಿ ಮಾಡಿಕೊಳ್ಳಿ. ಎಷ್ಟೆಷ್ಟು ಅಂದ್ರೆ ಅಡಿಗೆಗೆ ಮಾತ್ರ ಇಜ್ಜರಿಟ್ಕೊಳ್ಳಿ, ಅಡಿಗೆಗೆ ಮಾತ್ರ ಇಟ್ಕೊಳ್ಳಿ. ಆದಮೇಲೆ ಈ ಹಾಲು ಕಾಫಿಗೆಲ್ಲ ಇಂಡಕ್ಷನ್ ಸ್ಟವ್ ಬಂದಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇನ್ನ ಈ ಗ್ಯಾಸ್ ಕಿಂತ ಬೇಗ ಆಗುತ್ತೆ, ಇಟ್ಟುಕೊಳ್ಳೆ ಕಾಫಿ ಆಗುತ್ತೆ, ಹಾಲಾಗುತ್ತೆ, ಎಲ್ಲ ಆಗುತ್ತೆ. ಮತ್ತೇನಪ್ಪ ಫಸ್ಟ್ ಕ್ಲಾಸ್ ಬರ್ತಾ ಇದೆ, ಹಾಗೆ ಮಾಡ್ಕೊಳ್ಳಿ. ಸರಿಯಪ್ಪ, ಫಲಾರಕ್ ಕೂಡ ಕುಂಪಟೆ ಉತ್ಸಬೇಕು ಅಂದ್ರೆ ನಮ್ಗಾಗಲ್ಲ, ಹೆಜ್ಜೆ ಹೆಜ್ಜೆಗು ಅಂದ್ರೆ ಸರಿ, ಅದಕ್ಕೂ ಕೊಡೋಣ ಇಂಡಕ್ಷನ್ ಸ್ಟವ್ ಇಟ್ಕೊಂಡ್ಬಿಡ್ಬೇಕಾಗ. ಫಲಾರ ಅಂತ ಮಾಡ್ಕೊಂತೀರಾ, ಚೂರು ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ರಿ. ಸರಿ ಬಿಡ್ಲಿ, ಅದಕ್ಕೆ ಮಾಫಿ ಕೊಡೋಣ, ಅದರಲ್ಲೇ ಮಾಡ್ಕೋಬಹುದು ಎಲ್ಲ ಕೂಡ. ದೇವರ ಮುಂದೆ ಏನ್ ತಿಂದು ಕಷ್ಟ ಅನ್ಲಿಕ್ಕೆ ಮಾಡ್ಕೋಬಹುದಾ? ಸರಿ, ಅದರಲ್ಲಿ ಚೂರು ಚೂರು ಬಿಡೋಣ. ಅನ್ನ ಆದ್ರೂ ದೇವರ ಮುಂದೆ ತಿನ್ಬೋದಲ್ಲ. ಒಟ್ಟಾರೆ ಏನಾಗುತ್ತೆ, ಇಡೀ ಮನೆಯೆಲ್ಲ ಮುಸುರಿ ಎಂಜಲು ಮಂಗಳ. ಎಷ್ಟು ಪಾಪ ಸಾಧನೆ ಆಗ್ತಾ ಇರುತ್ತೆ ಅಂದ್ರೆ, ನಾ ಹೇಳ್ತಾ ಸುಮ್ಮನೆ ಅಲ್ಲ, ಅದು ಎಲ್ಲಾರ ಮನೆ ತಿರುಗಿ ಬರುತ್ತೆ. ಎಲ್ಲಾರ ಮನೆ ಮುಸುರಿ, ಎಲ್ಲಾರ ಮನೆ ಎಂಜಲು. ಅವರೆಲ್ಲ ಮಡಿದು ಊಟ ಮಾಡ್ತಾರ, ಎಲ್ಲ ತಿಂತಾರೆ, ಆ ಬಾಡೋ ಕಾಲಕ್ಕೆ ಬಾಯಿ ಹಿಂಗ ಅಂತಾರೆ, ಹಂಗ ಮುಡ್ತಾ ಇರ್ತಾರ ಅದನ್ನ. ಅವ್ರಿಗೆ ಏನು ಇರಲ್ಲ ಅದರಲ್ಲಿ, ಅದು ಎಲ್ಲಾರ ಎಂಜಲು ಹೊತ್ಕೊಂಡು ಬರುತ್ತೆ, ಅದು ನಮ್ಮ ಮನೇಲಿ ಕೂತಿರುತ್ತೆ. ಯಾವ ಸಿಲಿಂಡರ್ ತೊಳಿತೀರಾ, ಒಂದು ಸಿಲಿಂಡರ್ ಕನೆಕ್ಷನ್ ಕೊಡೋದನ್ನ ತೊಳಿತೀರಾ, ಎಕ್ಸ್ಟ್ರಾ ಸಿಲಿಂಡರ್ ಅಲ್ಲೇ ಕೂತಿರುತ್ತೆ. ಅದರ ಮೇಲೆ ಬಟ್ಟಿ, ಅದರ ಮೇಲೆ ಎಲ್ಲ, ಅದರ ಮೇಲೆ ತರಕಾರಿ, ಅದರ ಮೇಲೆ ಇವರು ಕೊಡ್ತಾ ಇರ್ತಾರೆ. ಎಲ್ಲ ಮನೆ ಎಲ್ಲ ಮುಸ್ರೆ, ಅದರಲ್ಲೇ ಅಕ್ಕಿ ಇರುತ್ತೆ. ಆಚಾರ ಕರೀತಾರೆ, ಅದು ತುಂಬರ್ತಾರೆ, ಆಚಾರ ಮನೆ ಹಾಳಾಗುತ್ತೆ. ಆ ಎಲ್ಲ ಹಾಗೆಯೇ ಆಗ್ತಾರೆ. ಹೌದಾ ಅಲ್ವಾ? ಅವರು ಖಾರವಾಗಿ ಹೇಳಿರ್ಬೋದು, ಸತ್ಯ ಹೌದೋ ಅಲ್ವೋ? ಮತ್ತೆ ಇದನ್ನ ತಡೆಗಟ್ಟಲಿಕ್ಕೆ ಆಗುತ್ತಾ ಇಲ್ವಾ? ಏನು ಚೂರು ದುಡ್ಡು ಹೆಚ್ಚಿಟ್ಟು ಚೂರು ಮೈ ಬಗ್ಗಿಸಿದ್ರೆ ಆಗುತ್ತಪ್ಪ ಅಲ್ವಾ? ನಿಮ್ಗೆ ನೀವು ತಂದ್ರೆ ಅಂತ ಹೇಳಿದ್ರೆ, ನಾ ಮಾಮೂಲಾಗಿ ಟಾಪಿಕ್ಕೆ ತರಲ್ಲ, ಯಾಕೆಂದ್ರೆ ಯಾರ್ಯಾರ ಮನಸ್ಸು ನೊಂದ್ಕೊಂತಾರೋ, ಸುಮ್ಮನೆ ಮಾಡ್ತಾರೋ ಬಿಡ್ತಾರೋ, ನಾನಂತೂ ದುಷ್ಟಾಗ್ಬಿಡ್ತೀನಿ. ನಾನು ಈ ಆಚಾರ ಬಂದ್ರೆ ಗ್ಯಾಸ್ ಮೇಲೆ ಬೀಳ್ತಾರೆ ಅಂತ ನನ್ನ ಅನ್ಕೊಂತಾರೆ. ಇರ್ಲಿ ಬಿಡಿ, ನನಗೆ ಎಷ್ಟೋ ಕಿರೀಟ ಇರ್ತಿದ್ದಾರೆ, ಅದರಲ್ಲೂ ಇದೊಂದು ಕಿರೀಟ ಆಗುತ್ತೆ, ನೋ ಪ್ರಾಬ್ಲಮ್. ಆದರೆ ಇದರಿಂದ ಈ ಸತ್ಯಮ್ಮ ಅನೇಕ ಜನ ತಿಳ್ಕೊಂಡು ಚೇಂಜ್ ಆಗಿದ್ದಾರೆ. ಕೊನೆಗೆ ತಮ್ಮ ತವರು ಮನೆಗಳಿಗೆ ಹೋದಾಗ ಗ್ಯಾಸ್ ಅಲ್ಲಿ ಇದ್ರೆ ನಾವು ಊಟ ಮಾಡಲ್ಲ ಅಂತ ಶಪಥ ಮಾಡಿ ಅಲ್ಲಿ ಕೂಡ ಏನು ಇಜ್ಜಲೋರಿಯಲ್ಲೇ ಮಾಡಿದರೇನೆ ಊಟಕ್ಕೆ ಹೋಗ್ತಾ ಇದ್ದಾರೆ. ಹೌದು, ಹಾಗೆ ತುಂಬಾ ಜನ ಚೇಂಜ್ ಆಗಿದ್ದಾರೆ, ಬಹಳ ಜನ ಚೇಂಜ್ ಆಗಿದ್ದಾರೆ. ಹಾರಿನಲ್ಲೇ ಚೇಂಜ್ ಆಗಿದ್ದಾರೆ ಒಬ್ರು, ಗ್ಯಾಸ್ ತಿಪ್ಪೆಯಲ್ಲಿ ಹಾಕಿ ಅಲ್ಲಿ ಇಜ್ಜಲಿಂದ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಸಪಾಲ ಮಾಡ್ತಾರೋ, ಇಜ್ಜಲಿಂದ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅವರು ಚೇಂಜ್ ಆಗಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಮಾಡಬೇಕು, ಮನಸ್ಸಿರಬೇಕಷ್ಟೇ ಹೊರತು ನಮ್ಗೆ ಯಾವುದು ಅಡ್ಡಿ ಅಲ್ಲ. ಯಾವ ಮನಸ್ಸು ಅಂದ್ರೆ, ಅಯ್ಯೋ ಇಷ್ಟು ಬದುಕು ಕೊಟ್ಟಿದ್ದಾನೆ, ಇಷ್ಟು ಆಚಾರ ಶಾಸ್ತ್ರ ಕೇಳ್ತೀವಿ, ಇಷ್ಟೆಲ್ಲ ಮಾಡಿ ಹೇಗೆ ಅಡಿಗೆ ಎಲ್ಲ ಮಾಡಿ ಒಂದು ಕೆಜಿ ಧೂಳು ತಂದು ಇದರ ಮೇಲೆ ರೋಡ್ ನಾಗಿಂದೆಲ್ಲ ತಂದು ಎಲ್ಲ ತಿರುಗಾಡಿರ್ತಾರಲ್ಲ, ಆ ತಂದು ಎಲ್ಲರ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಊಟ ಮಾಡಿದಂತೆ. ನಾವು ಎಲ್ಲ ಸಾಧನೆ ಮಾಡ್ತೀವಿ, ಎಲ್ಲಾ ಚಿಂತನೆ, ಎಲ್ಲಾ ಸಿಡಿಗಳು, ಎಲ್ಲಾ ಕ್ಯಾಸೆಟ್ಗಳು ಕೇಳಿ 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 ಕೊನೆಗೆ ಏನು ಅಂದ್ರೆ ಒಂದು ಗುಳಿಗೆ ಹಾಕೊಂಡು ದುಡ್ಡು ಹಾಕೊಂಡು ಅಂದಂತೆ. ಮಾಡ್ಬೇಕ, ಚೂರು ಚೇಂಜ್ ಆಗ್ಬಾರ್ದೆ. ಇನ್ಯಾವಾಗ ತಾಯಿಯ ಕಾಲ ಬರ್ತಾ ಇದೆ, 60-70 ಬರ್ತಾ ಇದೆ, ಇನ್ನ ದೇವ್ರು ಕರ್ಕೊಂಡು ಹೋಗ್ತಾ ನಮ್ಮನ್ನ. ಚೂರಾದ್ರೂ ಸಾಧನೆ ಮಾಡಿ ಕೃಷ್ಣಾರ್ಪಣ ಮಾಡಿದೆ. ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಶನ್ ಅಲ್ಲೇ ಇಲ್ಲಾಗಿರ್ತಕ್ಕಂತ ಜ್ಞಾನ ಯಾಕದು? ಹೌದಾ ಅಲ್ಲಮ್ಮ? ನೀವೇ ಹೇಳಿ ಅಲ್ಲ, ಬದಲಾವಣೆ ನಮ್ಮಿಂದೇ ಬರಬೇಕು. ದೇಶ ಬದಲಾಗ್ತಾ ಇಲ್ಲ, ದೇಶ ಬದಲಾಗ್ತಾ ಇಲ್ಲ ಅಂದ್ರೆ ದೇಶ ಮಾಡುತ್ತೆ, ದೇಶ ಕಲ್ಲದು ನಾವು, ದೇಶ ಅಂದ್ರೆ ನಾವೇ. ನಮ್ಮಲ್ಲಿ ಬದಲಾವಣೆ ಬಂತ ಚೆನ್ನಾಗುತ್ತೆ. ಪಾಪ ಅಲ್ಲ, ನನ್ನ ತಾತ್ಪರ್ಯ ವಿಷಯ ನೀವೆಲ್ಲ ಕೂಡ ಈ ಹಾದಿಯಲ್ಲಿ ಬರಬೇಕು ಎಂಬುದರಷ್ಟೇ ಹೊರತು ಮಾಡೋರನ್ನು ಟೀಕೆ ಮಾಡೋದ್ರಲ್ಲಿ ನನ್ನ ತಾತ್ಪರ್ಯ ಅಲ್ಲ. ಅವ್ರವ್ರ ಕಷ್ಟ ನಷ್ಟಗಳಿರುತ್ತೆ, ಆದ್ರೆ ಅದಕ್ಕಿಂತ ಇಷ್ಟ ಬಂದ ಕಷ್ಟಗಳೆಲ್ಲ ಹೋಗ್ಬಿಡುತ್ತೆ ಅಂತ ತಾತ್ಪರ್ಯ.